विमनंसद आनंदतीर्थमतलं भ्रियतापतयापहं मिथ्या सिद्धांत सिद्धांत विध्वंसनक्षरः जयतीर्थायकटनिपाटतां नो हृदम्बरे अत्यकल्पकल्पोऽयं प्रत्यत्ति गजकेसरी व्यापतीर्थगुरु भूयात् अस्मदिष्टात् सिद्धये तपोविद्याविरक्त्यादि सद्गुणोगाकरानां वादिराजगुरून् वन्दे हैकृताश्रया पूज्य राघवेन्द्राय सत्यधर्मरताय च भजतां कल्पवृक्षाय नतां कामधेनवे दुर्वादिध्वान्तरवये वैष्णवेन्द्रीवरेन्द्रवे श्रीराघवेन्द्रकृवे महाचिन्तयाळ्वे आपादमणिपर्यन्तं गुरुनामाकं स्मरेत् तेन विघ्नाः प्रणश्यन्ति सिद्ध्यन्ति मनोरथाः। हरिः ओं श्रीगुरुभ्यो नमः। ನಾವು ಗೀತಾ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ ಮಾಡ್ತಾ ಇದ್ದೀವಿ. ಇದು 21, 23, 24 ಶ್ಲೋಕಗಳಿಗೆ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನಾವು ಅರ್ಥವನ್ನು ನೋಡಿದ್ದೀವಿ. ಈಗ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಗೀತಾ ವಿವೃತಿಯ ಮೂಲಕವಾಗಿ 8ನೇ ಅಧ್ಯಾಯದ 21ನೇ ಶ್ಲೋಕವನ್ನು ಇಟ್ಟುಕೊಂಡು ನೋಡೋಣ. ಇದು ಒಂಥರ ರೀಕ್ಯಾಪ್ ಥರ ಇರುತ್ತೆ, ಯಾಕಂದರೆ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಗೀತವನ್ನು ನೋಡಿ ಆಯಿತು. ರಾಯರೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಇದು ಸ್ವಲ್ಪ ದಿನ ಆಯಿತು, ಅದರಿಂದ ಸ್ವಲ್ಪ ರೀಕ್ಯಾಪ್ ಮಾಡೋಣ. ಇಲ್ಲಿ 21ನೇ ಶ್ಲೋಕದಲ್ಲಿ ಭಗವಂತನನ್ನು ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅವ್ಯಕ್ತೋಕ್ಷರ ಇತ್ಯುಕ್ತ ಸಾಮಾಹು ಪರಮಾಂ ಗತಿ ಎಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಮ್ಮ ಅಂತೇಳಿ. ಇಲ್ಲಿ ಅವ್ಯಕ್ತ ಅಕ್ಷರ ಅಂತೇಳಿ, ಸೊ ಏನು ಭಗವಂತ ಅವನು ಅವ್ಯಕ್ತ ಅಕ್ಷರ, ಇವು ಬಹಳ ಸತ್ತು ನಾವು ಈ ಶಬ್ದಗಳನ್ನು ನೋಡ್ತೀವಿ. ಅವನು ಸ್ಥೂಲ ದೃಷ್ಟಿಗೆ ಗೋಚರನಲ್ಲ, ವ್ಯಕ್ತನಲ್ಲ, ಆದ್ದರಿಂದ ಅವ್ಯಕ್ತ. ಅವ್ಯಕ್ತ ಅಂದ್ರೆ ಎಲ್ಲ ಪ್ರಕೃತಿ ಎಲ್ಲವೂ ಕೂಡ ವ್ಯಕ್ತವಾಗದೆ ಭಗವಂತ ಸೃಷ್ಟಿಗೆ ತಗೊಂಡು ಬರ್ತಾನೆ. ಅದು ಆ ವಿಧವಾಗಿ ಎಲ್ಲ ನಮ್ಮ ಕಣ್ಣಿಗೆ ಕಾಣಿಸುವ ಪ್ರಕೃತಿ ಎಲ್ಲವೂ ಕೂಡ ವ್ಯಕ್ತವಾಗಿದೆ. ಅದರ ಒಳಗೆ ಪರಮಾತ್ಮ ಅವನು ಅಂತರ್ಯಾಮಿಯಾಗಿ ನಿಂತಿದ್ದರೂ ಅವನು ಆದ್ದರಿಂದ ಅವನು ಅವ್ಯಕ್ತ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಅಕ್ಷರ ಅಂದ್ರೆ ಕ್ಷರ ನಾಶವಿಲ್ಲದವನು ಅಂತೇಳಿ. ಈ ವಿಧವಾಗಿ ಕರೆಯಲ್ಪಡುವಂತಹ ಪರಮಾತ್ಮ ಸರ್ವ ಪ್ರಕಾರದಿಂದಲೂ ನಾಶವಿಲ್ಲ, ಅವ್ಯಕ್ತನಾದ ಭಗವಂತ, ಆದ್ದರಿಂದ ಅವನ ಅಕ್ಷರ ಅಂತ ಅವನನ್ನು ಕರೀತಾರೆ. ಅವನೇ ಎಂ ಪ್ರಾಪ್ಯ ನನಿವರ್ತಂತೆ, ಯಾವನನ್ನಾದರೆ ಹೊಂದು ನಾವು ಮತ್ತು ಈ ಸಂಸಾರಕ್ಕೆ ತಿರುಗಿ ಬರುವುದಿಲ್ಲವೋ ಅಂತಹದ್ದು ಪರಮಾಂ ಗತಿಂ, ಅಂತಹ ಪರಮಶ್ರೇಷ್ಠವಾದ ಗತಿ ಯಾವುದು? ಇದು ಸ್ತ್ರೀಲಿಂಗದಲ್ಲಿದೆ. ಆದ್ದರಿಂದ ತಾಮ್ ಆಹು, ಆ ಪರಮಾಂ ಗತಿಂ ಅನ್ನುವುದಕ್ಕೆ ಅದನ್ನು ಕರೀತಾರೆ ತಾಮ್ ಆಹು, ಆ ಪರಮಗತಿಯನ್ನು, ಆ ಅಂತಿಮವಾದ ಪ್ರಾಪ್ಯವಾದ ಆ ಪರಮಾತ್ಮನನ್ನು ಏನಂತ ಕರೀತಾರೆ? ಪರಮಾಂ ಗತಿಂ, ಅವನನ್ನು ಪರಮಾಗತಿ, ಸರ್ವೋತ್ತಮನಾದ ಅಂತಿಮ ಗಮ್ಯನಾದವನು ಅಂತ ಕರೀತಾರೆ. ಅಂಥ ಭಗವಂತ ಯಾರಿದ್ದಾನೋ ಆ ಭಗವಂತನೇ ಆ ಪರಮಗತಿಗೆ ತತ್ ಧಾಮ ಪರಮಂ ಮಮ. ಧಾಮ ಅಂದ್ರೆ ನಿವಾಸ ಸ್ಥಾನ ಅಂತ ಒಂದು ಅರ್ಥ ಇದೆ. ಆದರೆ ಇಲ್ಲಿ ಅದನ್ನೇ ತನ್ನ ಯಾಕಂದ್ರೆ ಭಗವಂತನಿಗೆ ಯಾವ ನಿವಾಸ ಸ್ಥಾನವೂ ಬೇಕಾಗಿಲ್ಲ, ಅವನು ಎಲ್ಲರಿಗೂ ನಿವಾಸ ಸ್ಥಾನ, ಅವನಿಗೆ ಒಂದು ಮನೆ ಬೇಕಾಗಿಲ್ಲ. ಆದ್ದರಿಂದ ಅದೇ ನನ್ನ ಧಾಮ ಅಂತ ಹೇಳಿದರೆ ಅದೇ ನನ್ನ ನಿವಾಸ ಸ್ಥಾನ ಅಂತಲ್ಲ, ಅದೇ ನನ್ನ ಸ್ವರೂಪ. ನನ್ನ ಭಗವಂತ ತನ್ನ ಸ್ವರೂಪ ಎಂಥದ್ದು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾರನ್ನಾದರೆ ಪಡೆದು ನಾವು ಮತ್ತು ತಿರುಗಿ ಬರುವುದಿಲ್ಲವೋ ಅಂತಹ ಪರಮ ಶ್ರೇಷ್ಠನಾದ ಭಗವಂತನೇ, ಅವನ ಸ್ವರೂಪವೇ ನಾನಾಗಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ತದ್ಧಾಮ ಪರಮ ಅನ್ನುವುದು. ಇದರಿಂದ ಇಲ್ಲಿ ನಾವು ಬಹಳ ಕಡೆ ಥರ್ಡ್ ಪರ್ಸನ್ಲಿ ಅದು ಭಗವಂತ, ಅವನು ಸರ್ವೋತ್ತಮ ಅಂತ ಕೃಷ್ಣ ಕೆಲವು ಕಡೆ ಹೇಳ್ತಾನೆ, ಕೆಲವು ಕಡೆ ನಾನು ಅಂತ ಹೇಳ್ತಾನೆ. ಇದ್ಯಾಕೆ ಕೆಲವು ಕಡೆ ಅವನು ಅಂತ ಹೇಳ್ತಾನೆ, ಕೆಲವು ಕಡೆ ನಾನು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ಯಾವಾಗ ಚಿಂತನೆ ಮಾಡಿ ಅಂಥವನು ಪರಮಾತ್ಮ ಅಂತ ಹೇಳಿದ್ರೆ ಅವನೇ ಇಲ್ಲಿ ಕಣ್ಣ ಮುಂದೆ ನಿಂತು ಶ್ರೀಕೃಷ್ಣನ ಅವನೇ ಆಗಿದ್ದಾನೆ ಅನ್ನುವ ತಿಳುವಳಿಕೆಯು ಬರಬೇಕು. ಆದ್ದರಿಂದ ಮತ್ತು ಮತ್ತು ಕೆಲವು ಕಡೆ ಅವನು, ಕೆಲವು ಕಡೆ ನಾನು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದಾದ ಮೇಲೆ 22ನೇ ಶ್ಲೋಕ ಒಂದನ್ನು ಹೇಳ್ತಾ ಇದ್ದಾನೆ ಅಲ್ಲಿ ಶ್ರೀಕೃಷ್ಣ. ಪುರುಷ ಸಹ ಪರಹ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ ಅಂತೇಳಿ. ಇಲ್ಲಿ ಸಹ ಪರಹ ಪುರುಷ, ಪರಪುರುಷ ಅಂದ್ರೆ ಪರಮ ಪುರುಷ, ಸರ್ವೋತ್ತಮನಾದ ಪುರುಷ ಅಂತೇಳಿ. ಚೇತನಗಳಿಂದಲೂ ಅಚೇತನಗಳಿಂದಲೂ ಜಡಚೇತನಗಳಿಂದ ತುಂಬಿರುವ ಈ ಸಮಸ್ತ ಜಗತ್ತಿಗೂ ಅವನೇ ನಿಯಾಮಕನಾಗಿರುವುದರಿಂದ ಅವನು ಪರಪುರುಷ, ಪರಮ ಪುರುಷ, ಸರ್ವೋತ್ತಮನಾಗಿದ್ದಾನೆ. ಪುರಿಷೇತೆ ಎಲ್ಲದರಲ್ಲಿಯೂ, ಎಲ್ಲ ದೇಹಗಳಲ್ಲಿಯೂ, ಎಲ್ಲಗಳಲ್ಲಿಯೂ ನೆಲೆಸಿದ್ದಾನಾದ್ದರಿಂದ ಅವನು ಪುರುಷ ಅನ್ನುವ ಶಬ್ದವಾಚಿನಾಗಿದ್ದಾನೆ. ಅಂತಹ ಪರಹ ಪುರುಷ ಅನ್ನೋದು ಸಪರೇಟ್ ಆಗಿ ತಗೋಬಹುದು, ಪರಹ ಪುರುಷ ಅಂತ ಹೇಳಿದರೆ ಒಟ್ಟಿಗೆ ಪರಪುರುಷ ಅನ್ನೋದು ಒಂದೇ ಶಬ್ದವಾಗಿ ತಗೋಬಹುದು. ಅವನು ಪರನೂ ಆಗಿದ್ದಾನೆ, ಪುರುಷನೂ ಆಗಿದ್ದಾನೆ, ಪರಪುರುಷನೂ ಆಗಿದ್ದಾನೆ, ಸರ್ವೋತ್ತಮನೂ ಆಗಿದ್ದಾನೆ ಅಂತೇಳಿ ಹೇ ಪಾರ್ಥ ಅರ್ಜುನನೇ ಅಂತಹ ಭಗವಂತನನ್ನು ಹೇಗೆ ಪಡೆಯಬೇಕು ಅಂತ ಹೇಳಿದರೆ, ಅನೇಕ ಸಾಧನಗಳನ್ನು ಮುಂಚೆ ಹೇಳಿದ್ದಾನೆ. ಆದರೆ ಎಲ್ಲ ಸಾಧನೆಗಳಿಗಿಂತ ಆ ಎಲ್ಲ ಸಾಧನಗಳು ಭಕ್ತಿಯ ಒಂದು ಸಾಧನೆ ಅಂತ, ಅದಕ್ಕೆ ಸಮಾನ ಎಲ್ಲ ಸಾಧನಗಳಿಗೆ ಸಮಾನವಾದ ಸ್ಥಾನವನ್ನು ಭಕ್ತಿ ಕೊಡಬಹುದೇನೋ ಅನ್ನುವ ಸಂಶಯ ಬಂದರೆ, ಇಲ್ಲ, ಭಕ್ತಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ ಅಂತ ಹೇಳುವುದಕ್ಕಾಗಿ ಭಕ್ತಿಯ ಲಭ್ಯ ಅನನ್ಯಯ ಅನನ್ಯ ಭಕ್ತಿ ಅಂದರೆ ಏನು, ಅನನ್ಯ ಭಕ್ತಿ ಅಂದರೆ ಏನು, ಅನ್ಯ ಅಂದರೆ ಬೇರೆದು, ಅನನ್ಯ ಬೇರೆದು ಬೇಕಾಗಿಲ್ಲ, ಬೇರೆದು ಬೇಡ, ಯಾವುದೂ ಬೇಡ, ಪರಮಾತ್ಮ ಒಬ್ಬನೇ ಬೇಕು, ಇನ್ನು ಯಾವುದೂ ಬೇಡ ಅನ್ನುವ ಭಕ್ತಿ ತುಂಬಿ ಬಂದಾಗ ಅದು ಅನನ್ಯ ಭಕ್ತಿ ಆಗುತ್ತೆ. ಅಂದರೆ ಬೇರೆ ಅದು ಬೇಕು ಇದು ಬೇಕು ಅಂತ ಹೇಳಿದರೆ ಅದು ಅನನ್ಯ ಭಕ್ತಿವಲ್ಲ, ಅದು ಅದು ಅನ್ಯ ಭಕ್ತಿ ಆಗ ಎಲ್ಲದರ ಜೊತೆಯಲ್ಲಿ ಇದು ಬೇಕು, ಐ ವಾಂಟ್ ದಿಸ್ ಆಲ್ಸೋ ಅಂತ ಹೇಳುವುದಲ್ಲ, ಐ ವಾಂಟ್ ದಿಸ್ ಓನ್ಲಿ, ಪರಮಾತ್ಮ ಒಬ್ಬನೇ ಬೇಕು ಇನ್ನು ಯಾವುದೂ ಬೇಡ ನನಗೆ ಅನ್ನುವ ಪರಾಕಾಷ್ಠ ಭಕ್ತಿ ಬರಬೇಕು. ಅಂತಹ ಭಕ್ತಿ ಯಾರಿಗೆ ಬರುತ್ತೋ ಅವರಿಗೆ ಪರಮಾತ್ಮ ಸಿಗುತ್ತಾನೆ, ಆ ಭಕ್ತಿಯೇ ಬೇಕು ಅಂತ ಹೇಳಿ. ಆದ್ದರಿಂದ ಇಲ್ಲಿ ಆ ಭಕ್ತಿಯೂ ಇದ್ದು ಇನ್ನೊಂದು ಇರಬೇಕಾಗಿದ ಅಂತ ಹೇಳಿದರೆ, ಇಲ್ಲ, ಭಕ್ತಿಯ ಆ ಭಕ್ತಿ ಇಲ್ಲದೆ ಬೇರೆ ಯಾವುದರಿಂದಲೋ ಕೂಡ ಭಗವಂತ ಸಿಗಬಹುದು, ಮೇಲ್ ಅನನ್ಯ ಭಕ್ತಿಯಿಂದ ಸಿಗುತ್ತಾನೆ, ಬಟ್ ಅನನ್ಯ ಭಕ್ತಿ ಇಲ್ಲದೆ ಇದ್ದರೂ ಕೂಡ ಬೈ ಸಮದರ್ ಮೀನ್ಸ್ ಕೂಡ ಸಿಗಬಹುದೇನೋ ಪರಮಾತ್ಮ ಅಂತ ಸಂಶಯ ಬಂದರೆ ಅದು ಇಲ್ಲ ಅಂತ ಹೇಳುವುದಕ್ಕಾಗಿ ತು ಭಕ್ತಿಯ ಲಭ್ಯ ತು ಅನನ್ಯಯ, ತು ಅನನ್ಯಯ ಅಂತ ಹೇಳಿದರೆ ಅನನ್ಯ ಭಕ್ತಿಯಿಂದ ಅಂಥೇಳಿ, ಆ ಭಗವಂತ ಅನನ್ಯ ಭಕ್ತಿಯಿಂದ ಅಂದರೆ ಯಾರಿಗೂ ಬೇರೆ ಯಾವುದೂ ಬೇಡ, ಪರಮಾತ್ಮ ಒಬ್ಬನೇ ಬೇಕು ಅನ್ನುವ ಭಕ್ತಿಯಿಂದ ಯಾರಾದರೆ ಪರಮಾತ್ಮನ ಹತ್ತಿರ ಹೋಗ್ತಾರೋ ಅವರಿಗೆ ಮಾತ್ರ ಪರಮಾತ್ಮ ಸಿಗುತ್ತಾನೆ, ಬೇರೆ ಯಾರಿಗೂ ಸಿಗುವುದಿಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತಿಯ ಲಭ್ಯ ತು ಅನನ್ಯಯ, ಅತ್ತುಕಾರ ಬಹಳ ವಿಶೇಷವಾಗಿರುವಂಥದ್ದು. ಯಸ್ಯ ಅಂತಸ್ಥಾನಿ ಭೂತಾನಿ ಏನ ಸರ್ವಂ ಇದಂ ತತಂ, ಯಸ್ಯ ಅಂತಃ ಸ್ಥಾನಿ ಅಂದರೆ ಯಾವನ ಒಳಗೆಯಾದರೆ ಸಮಸ್ತ ಪ್ರಾಣಿಗಳು ನೆಲೆಸಿದೆಯೋ, ಏನ ಸರ್ವಂ ಇದಂ ತತಂ ಯಾರಿಂದಲಾದರೆ ಇದೆಲ್ಲವೂ ವ್ಯಾಪ್ತವಾಗಿದೋ. ಇದು ಹೇಳುವುದರ ಮೂಲಕವಾಗಿ ಅನೇಕ ವಿಷಯಗಳನ್ನು ಹೇಳ್ತದೆ. ಒಂದು, ಭಗವಂತ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲವೂ ಭಗವಂತನ ಒಳಗೂ ಇದೆ, ಎಲ್ಲದರಲ್ಲಿಯೂ ಅವನು ವ್ಯಾಪ್ತನಾಗಿದ್ದಾನೆ, ಎಲ್ಲದರ ಒಳಗೂ ವ್ಯಾಪ್ತನಾಗಿದ್ದಾನೆ, ಎಲ್ಲದರ ಹೊರಗೂ ವ್ಯಾಪ್ತನಾಗಿದ್ದಾನೆ. ದಟ್ ಮೀನ್ಸ್ ಈ ಕಂಟೈನ್ಸ್ ಎವ್ರಿಥಿಂಗ್ ಆ್ಯಂಡ್ ಈ ಕಂಟೈನ್ಡ್ ಇನ್ ಎವ್ರಿಥಿಂಗ್. ಅವನು ಎಲ್ಲದರ ಒಳಗೂ ಇದ್ದಾನೆ ಅಂತ ಹೇಳಿದರೆ, ಎಲ್ಲದರ ಒಳಗೂ ಭಗವಂತ ಒಳಗಿರುವುದು ಅವನಿಗೆ ಆ ಅವುಗಳ ಆಶ್ರಯ ಬೇ. ಒಂದು ಪಾತ್ರೆಯ ಒಳಗೆ ನೀರಿದ್ದರೆ ಪಾತ್ರೆ ನೀರನ್ನು ಹಿಡಿದುಕೊಂಡಿದೆ, ಸಪೋರ್ಟ್ ಕೊಡ್ತಾ ಇದೆ, ನೀರಿಗೆ ಪಾತ್ರೆ ಬೇಕಾಗಿದೆ, ಪಾತ್ರೆ ಇಲ್ಲದಿದ್ದರೆ ನೀರು ಹರಿದು ಹೋಗುತ್ತೆ. ಆದ್ದರಿಂದ ಪಾತ್ರ ಒಳಗೆ ನೀರಿದ್ದರೆ ಪಾತ್ರ ನೀರಿಗೆ ಆಶ್ರಯವಾಗಿದೆ. ಹಾಗೆ ಭಗವಂತ ಎಲ್ಲದರ ಒಳಗೂ ಇದ್ದಾನೆ ಅಂದರೆ ಎಲ್ಲದರ ಆಶ್ರಯ ಭಗವಂತನಿಗೆ ಬೇಕಾಗಿದೆಯಾ ಅಂತ ಸಂಶಯ ಬಂದರೆ, ಇಲ್ಲ, ಅವನಿಗೆ ಯಾವ ಆಶ್ರಯವೂ ಬೇಕಾಗಿಲ್ಲ. ಅವನು ಎಲ್ಲದರ ಒಳಗು ಇರುವುದು ಎಲ್ಲದರ ರಕ್ಷಣೆ ಮಾಡುತ್ತಾ, ನಿಯಮನ ಮಾಡುತ್ತಾ, ಅವುಗಳನ್ನು ಒಳಗಿಂದ ಅಂತರ್ಯಾಮಿತ್ವೇನ ಪ್ರೇರಣೆ ಚೇತನಗಳಿಗೆ ಪ್ರೇರಣೆ ಕೊಡ್ತಾ, ಜಡವಸ್ತುಗಳಿಗೆ ಅವುಗಳಿಗೆ ರೂಪವನ್ನು ಕೊಡ್ತಾ, ಅಸ್ತಿತ್ವವನ್ನು ಕೊಡ್ತಾ, ಆಧಾರವನ್ನು ಕೊಡ್ತಾ ಭಗವಂತ ಇದ್ದಾನೆ. ಒಳಗಿಂದನೂ ಆಧಾರಕನಾಗಿದ್ದಾನೆ, ಹೊರಗಿಂದನೂ ಆಧಾರಕ, ಎಲ್ಲವೂ ಭಗವಂತನ ಒಳಗೂ ಇದೆ. ಆವಾಗ ಆಶ್ರಯಭೂತನಾಗಿದ್ದಾನೆ. ಎಲ್ಲವೂ ಭಗವಂತನ ಒಳಗಿದೆ ಅಂದರೆ ಭಗವಂತ ಎಲ್ಲದಕ್ಕೂ ಆಶ್ರಯ, ಅಂದರೆ ಅವನು ಒಳಗಿಂದಲೂ ಆಶ್ರಯ, ಹೊರಗಿಂದಲೂ ಆಶ್ರಯ, ಎಲ್ಲ ವಿಧವಾಗಿಯೂ ಎಲ್ಲದಕ್ಕೂ ಆಶ್ರಯಭೂತನಾಗಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯ ಅಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ ಅನ್ನುವುದು. ಸೊ ಅದನ್ನು ಹೇಳ್ತಾ ಇದ್ದಾರೆ ವಿವೃತಿಯಲ್ಲಿ. ಭಕ್ತಿಯ ಯುಕ್ತ ಯೋಗ ಬಲೇನ ಚ ಏವ ಇತಿ ಅತ್ರ ಸಾಧನಾಂತರೈಹಿ ಸಹ ಭಗವತ್ ಪ್ರಾಪ್ತಿ ಸಾಧನತ್ವಂ ಭಕ್ತೇ ಉಕ್ತಂ ಅಂತ. ಅಂದರೆ ಭಕ್ತಿಯಿಂದ ಕೂಡಿರಬೇಕು, ಯೋಗ ಬಲವೂ ಬೇಕು ಅಂತ ಇತ್ಯಾದಿ ಅನೇಕ ಸಾಧನಗಳನ್ನು ಹೇಳಿದ್ದಾರೆ. ಯೋಗ, ಧ್ಯಾನ, ಶ್ರವಣಾದಿಗಳು ಎಲ್ಲವೂ ಬೇಕಾಗಿದೆ ಅಂತ ಬೇರೆ ಸಾಧನಗಳನ್ನೆಲ್ಲವನ್ನು ಹೇಳಿದಾಗ ಅವುಗಳ ಸಹಿತವಾಗಿ ಭಗವಂತನ ಪ್ರಾಪ್ತಿ ಸಾಧನತ್ವವು ಭಕ್ತಿಗೂ ಇಟ್ ಈಸ್ ಲೈಕ್ ಎನಿ ಅದರ್ ಸಾಧನ ಅಂತ ಹೇಳಿದರೆ, ಇಲ್ಲ, ಮಿಕ್ಕ ಸಾಧನೆಗಳಿಗೂ ಇದಕ್ಕೂ ಒಂದು ವ್ಯತ್ಯಾಸ ಇದೆ. ಮಿಕ್ಕ ಸಾಧನೆಗಳು ಈ ಸಾಧನೆಯನ್ನು ಆಶ್ರಯ ಮಾಡಿಕೊಂಡಿದೆ. ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಸಾಧನೆ. ಭಕ್ತಿ ಇಲ್ಲದೆ ಮಿಕ್ಕ ಯಾವ ಸಾಧನೆಗೂ ಉಪಯುಕ್ತತ್ವ ಇರೋದಿಲ್ಲ. ಅಂದರೆ ಶ್ರವಣ ಮಾಡ್ತಾ ಇದ್ದೀವಿ, ಭಕ್ತಿ ಇಲ್ಲದೆ ಶ್ರವಣ ಮಾಡಿದರೆ ಅದು ವ್ಯರ್ಥ. ಧ್ಯಾನ ಮಾಡ್ತೀವಿ, ಭಕ್ತಿ ಇಲ್ಲದೆ ಧ್ಯಾನ ಮಾಡಿದರೆ ಅದು ವ್ಯರ್ಥ. ಎಲ್ಲ ಮಿಕ್ಕ ಕಾರ್ಯಗಳು ಯಾವುದೇ ಮಾಡಿದರೂ ಅವೆಲ್ಲವೂ ಭಕ್ತಿಯಿಂದ ಕೂಡಿ ಇದ್ದಾಗ ಮಾತ್ರ ಅವುಗಳಿಗೆ ಸಾರ್ಥಕತ್ವ ಇದೆ. ಆದ್ದರಿಂದ ಅದರಲ್ಲಿ ತತ್ರ ಸಾಧನಾಂತರ ಸಾಮ್ಯ ಆಶಂಕ ನಿರಾಶಾಯ, ಅಂದರೆ ಇದು ಮಿಕ್ಕ ಸಾಧನೆಗಳಂತೆ ಇದೆ ಅನ್ನುವ ಸಾಧನ ಅಂತರ ಸಾಮ್ಯ, ಬೇರೆ ಸಾಧನಗಳಿಗೂ ಇದು ಸಮಾನವಾಗಿದೆಯೇನೋ ಅನ್ನುವ ಆಶಂಕೆ ಸಂಶಯ ಬಂದರೆ ಅದನ್ನು ನಿರಾಸಾಯ ಅದನ್ನು ತಿರಸ್ಕಾರ ಮಾಡುವುದು, ಅದು ಅಲ್ಲ ಹಾಗೆ ಅಲ್ಲ ಅಂತ ಹೇಳುವುದಕ್ಕಾಗಿ ಭಕ್ತಿಹೇ ಏವ, ಭಕ್ತಿಗೆ ಮಾತ್ರವೇ ಪರಮ ಸಾಧನತ್ವಂ ಇತಿ ಭಾವೇನ ಆಹ. ಪರಮ ಸಾಧನತ್ವ ಇದೆ, ಮಿಕ್ಕವುಗಳು ಸಾಧನಗಳು, ಭಕ್ತಿ ಪರಮ ಸಾಧನ ಅನ್ನೋದು ಭಾವನದಿಂದ ಇಲ್ಲಿ ಈ ಶ್ಲೋಕ ಪುರುಷ ಸಹ ಪರಃ ಪಾರ್ಥ ಭಕ್ತಿಯ ಲಭ್ಯ ತು ಅನನ್ಯ ಅನನ್ಯ ಭಕ್ತಿಯ ಏವ ತು ಏವ ತುಕಾರ ಏವಾರ್ಥೇ ತುಕಾರ ತು ಲಭ್ಯ ತತಂ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ಅದಾದ ಮೇಲೆ ಜಗತ್ ಏನ ತತಂ ವ್ಯಾಪ್ತಂ ಸಹ ಪರಮ ಪುರುಷ, ವ್ಯಾಪ್ತವಾಗಿದೋ ಅವನು ಪರಮ ಪುರುಷನಾದ ಭಗವಾನ್ ಭಗವಂತನು ಅನನ್ಯಯ ಅನ್ಯ ಅಸಾಧಾರಣಯ ತು ಭಕ್ತಿಯ ಲಭ್ಯ, ಅಂತಹ ಭಕ್ತಿಯಿಂದಲೇ ಅವನು ಸಿಗುತ್ತಾನೆ, ಲಭ್ಯ ಪ್ರಾಪ್ಯ ಸಿಗುತ್ತಾನೆ ಇತ್ಯರ್ಥ. ಅತ್ರ ಪರಮ ಪರಮಯ ಇತಿ ಅನುಕ್ತೌ ಅಪಿ ಪುನರ್ವಚನಬಲಾದೇವ, ಅಂದರೆ ಮತ್ತು ಪರಮ ಸಾಧನ ಅಂತ ಇಲ್ಲಿ ಹೇಳಿಲ್ಲವಲ್ಲರಿ ಅಂತ ಹೇಳಿದರೆ ಅದೇ ಮಿಕ್ಕ ಕಡೆ ಹೇಳಿದ್ದ ಕಾರಣದಿಂದಲೂ ಇಲ್ಲಿ ತೂ ಅಂತ ಹೇಳಿದ್ದರಿಂದಲೂ ಇದು ಪುನಃ ವಚನ ಬಲಾದೇವ, ವಚನ ಬಲದಿಂದಲೇ ಇದು ಪರಮ ಸಾಧನೆ ಆಗಿದೆ. ಪರಮತ್ವ ಲಾಭ ಇತಿ ಭಾವ, ಇಲ್ಲಿ ಪರಮ ಸಾಧನ ಅಂತ ಹೇಳಿದಂತೆ ಆಗತ್ತೆ ಅಂತೇಳಿ. ಉಕ್ತಂ ಹಿ ಓಂ ಪರೇಣ ಚ ಶಬ್ದಸ್ಯ ತಾದ್ವಿಧ್ಯಂ ಪೂಯತ್ವಾ ತು ಅನುಬಂಧ ಓಂ ಇತಿ ಸೂತ್ರೆ ಭಕ್ತೆಗೆ ಪ್ರಾಧಾನ್ಯ. ಆ ಬ್ರಹ್ಮಸೂತ್ರವನ್ನು ಕೂಡ ಉದಾಹರಣೆ ಮಾಡಿ ಅದು ಪರಮ ಸಾಧನೆಯಾಗಿದೆ ಭಕ್ತಿ ಅಂತ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿದ ಕಾರಣದಿಂದ ಆ ಪರಶಬ್ದದಿಂದ ಇದು ಭಕ್ತಿಗೆ ಪರ ಸರ್ವೋತ್ತಮತ್ವ ಸಾಧನವನ್ನು ಇಲ್ಲಿ ಹೇಳಿದ್ದಾರೆ ಅಂತ ಬ್ರಹ್ಮಸೂತ್ರವನ್ನು ಕೂಡ ಆಧಾರವಾಗಿಟ್ಟುಕೊಂಡು ಇದು ಅನನ್ಯ ಸಾಧನೆಯಾಗಿದೆ ಭಕ್ತಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಇಲ್ಲಿಗೆ ಇವತ್ತು ಸಂಕ್ಷೇಪವಾಗಿ ಇವತ್ತು ಪಾಠ ಮಾಡ್ತಾ ಇದ್ದೀನಿ ನಾವು, ಮತ್ತು ಸೋಮವಾರ ಮತ್ತು ಕಲಿಯೋಣ ದಶಾವತಾರಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನವಾದ ಮನಸ್ಸಿಂಗೇರ್ವ ಬುದ್ಧ್ಯಾತ್ಮನಾವ ಭಕ್ತೇ ಸ್ವಭಾವ ಕ್ರೋಮಿ ಶ್ರೀಮನ್ನಾರಾಯಣ ಸಾಧ್ಯ ಶಿಕ್ಷಣಾರ್ಪಣಮಸ್ತು.